हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवे सत्यधर्मरताय च भजतां कल्पवृक्षाय नमतां कामधेनवे। नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वारिजासत्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकम् विज्ञानविमरं शान्तं विजयाख्यगुरुं भजे। श्रीगुरुभ्यो नमः। हरिः ओम्। न कुर्यात् न वदेत् किञ्चित् न ध्यायेत् साध्वसाधु वा आत्मा रामो नयावृत्या ವಿಚರೇತ್ ಜಡವತ್ ಸ್ಥಿತ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ನಕುರಿಯಾತ್ ನವದೇತ್ ಕಿಂಚಿತ್. ಇಲ್ಲಿ ಹೇಳ್ತಾ ಇದ್ದಾರೆ, ಹಿಂದೆ ಹೇಳಿದ್ದು ನಸ್ತುವೀತ ನವಿಂದೇತ ನನಿಂದೇತ ಕುರ್ವತ ಸಾಧು ಅಸಾಧುವ ವದತೋ ಗುಣದೋಷಾಭ್ಯಾಂ ವರ್ಜಿತ ಸಮುದ್ರಂಗ್ ಮುನಿಹಿ. ತಮಗೆ ಯಾರೇ ಒಳ್ಳೆಯದು ಮಾಡಲಿ ಕೆಟ್ಟದು ಮಾಡಲಿ ಅವರನ್ನು ನಿಂದ ಮಾಡೋದಾಗಲಿ ಹೊಗಳೋದಾಗಲಿ ಮಾಡಬಾರದು. ಸಮದೃಷ್ಟಿ ಇರತಕ್ಕಂಥವರಾಗಬೇಕು. ಏನು ಸಮದೃಷ್ಟಿ ಅಂದರೆ, ಇವರೆಲ್ಲ ಗೊಂಬೆಗಳಂತೆ ಅವರ ಮೂಲಕ ನನ್ನ ಕರ್ಮಾನುಸಾರ ನನ್ನ ಕರ್ಮವನ್ನು ಭಗವಂತ ಉಣಿಸ್ತಾ ಇದ್ದಾನೆ, ಅವನೇ ಪ್ರಧಾನ ಅಂತ ನೋಡತಕ್ಕಂಥವರು ಈ ಗೊಂಬೆಗಳ ಕಡೆ ಮನಸ್ಸು ಹೆಚ್ಚಿಗೆ ಕೆಡಿಸಿಕೊಳ್ಳಬಾರದು ಅಂತ ತಿಳಿಸಿಕೊಟ್ಟು ಅವಾಗ ಹೇಳ್ತಾರೆ, ಏವಂ ವಿದುಷಃ ಮಹಾತ್ಮನಃ ದೋಷವರ್ಜಿತತ್ವೇಪಿ ಜ್ಞಾನಾನಂದಾದಿ ಮಹಾಗುಣಯುಕ್ತತ್ವಾದಿ ಇತಿ ಅತಃ ದೋಷ ಇತಿ ಹೇಳ್ತಾರೆ. ದೋಷಶ್ಚೈವ ಗುಣಶ್ಚ ಉಭಯೌ ಈಶತಂತ್ರವು ನಮೇ ವಶೌ. ತಾತ್ಪರ್ಯದಲ್ಲಿ ಆಚಾರ ಕೊಡತಕ್ಕಂತಹ ಸುಂದರವಾದ ಮಾತು, ಈ ದೋಷ ಆದರೂ ಗುಣ ಆದರೂ ನಮ್ಮಲ್ಲಿ ಬರತಕ್ಕಂಥ ದೋಷ ಆದರೂ ನಮ್ಮಲ್ಲಿ ಬರತಕ್ಕಂಥ ಗುಣ ಆದರೂ ಹಿಂದಿನ ಕರ್ಮಾನುಸಾರವಾಗಿ ಉಭವು ಈಶತಂತ್ರವು ನಮೇ ವಶವು, ಈ ಎರಡೂ ಕೂಡ ನನ್ನ ಅಧೀನದಲ್ಲಿಲ್ಲ. ದೋಷಶ್ಚ ಗುಣಶ್ಚ ಇತ್ಯುಭವು ಈಶತಂತ್ರವು ಇತಿ ಜಾನನ್ ನ ದೋಷವಾನ್ ಸ್ಯಾತ್. ಅಂದರೆ ವಿಶೇಷವಾಗಿ ಅಲ್ಪಗುಣೇನ ಚ ವರ್ಜಿತ ಅಲ್ಪಗುಣೇನ ಚ, ಏನಿಲ್ಲಿ ಪ್ರಧಾನವಾಗಿ ಬರತಕ್ಕಂಥದ್ದು, ಯಾರೇ ತನ್ನಲ್ಲಿ ಗುಣದೋಷಗಳು ಬರ್ತಾ ಇರುವಾಗ ಎದುರಿಗಿದ್ದವರು ಹೊಗಳುತ್ತಾರೆ, ಎದುರಿಗಿದ್ದವರು ಬೈತಾರೆ. ಅಥವಾ ಅವರ ನಮ್ಮ ಕರ್ಮಾನುಸಾರವಾಗಿ ಅವರ ಪ್ರವೃತ್ತಿ ಇರುತ್ತೆ. ಆ ಪ್ರವೃತ್ತಿಗಳನ್ನು ನಿಂದಾ ಮಾಡೋದಾಗಲಿ ಹೊಗಳೋದಾಗಲಿ ಹೆಚ್ಚು ಮಾಡಬಾರದು. ಅಷ್ಟೇ ಅಲ್ಲ, ಸಮನಾಗಿರತಕ್ಕಂಥ ಭಗವಂತನಲ್ಲೇ ಮನಸ್ಸು. ಸರ್ವಂ ವಿಷ್ಣು ಇಚ್ಛಯ ಭವತಿ ಇತಿ ಜ್ಞಾನವಾನ್ ಇತ್ಯರ್ಥ. ಎಲ್ಲ ಶ್ರೀಹರಿಯ ಇಚ್ಛಾನುಸಾರವಾಗಿ ನಡೀತಾ ಇದೆ, ಅದೆಲ್ಲವೂ ನನ್ನ ಒಳ್ಳೆದಕ್ಕಾಗಿ ಮಾಡ್ತಾ ಇದ್ದಾನೆ ಭಗವಂತ ಎಂಬ ಎಚ್ಚರ ಇರತಕ್ಕಂಥ ಮನುಷ್ಯ ಯಾರೇ ಮೂಲಕ ನಮ್ಮನ್ನು ಬಯಸಿದರೂ ಹೊಗಳಿಸಿದರೂ ಸ್ವಾಮಿ ಸಂಕಲ್ಪ ಅಂತ ಸುಮ್ಮನೆ ಇರತಕ್ಕಂಥವನಾಗ್ತಾನೆ. ಅಂಥವನೇ ಮುನಿ ಯವಂಭೂತ ಯಹ ಸಹ ಮುನಿ. ಈ ರೀತಿಯಾಗಿ ಇರತಕ್ಕಂಥವರನ್ನೇ ಮುನಿಗಳು ಅಂತ ಕರೀತಾರೆ. ಸರ್ವಂ ವಿಷ್ಣು ಇಚ್ಛಯ ಭವತಿ ಇತಿ ಜ್ಞಾನವಾನ್ ಮುನಿ. ಇನ್ನ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಚೆನ್ನಾಗಿ ಸ್ಪಷ್ಟ ಹೇಳಿದ್ರೆ, ಸ್ವಾತ್ಮಾನಂ ಪ್ರತಿ ತನ್ನ ಕುರಿತು ಸಾಧು ಸಮೀಚೀನಂ ಅಸಾಧುವಾ ಕುರ್ವತಃ ಸಾಧ್ವಾದೀನ್ ವದತೋವಾ ಪುರುಷಾನ್. ನಮಗೆ ಒಳ್ಳೆಯದು ಮಾಡುವವರನ್ನಾಗಲಿ ಒಳ್ಳೆಯದನ್ನ ಹೇಳುವವರನ್ನಾಗಲಿ ಕೆಟ್ಟದು ಮಾಡುವವರನ್ನಾಗಲಿ ಕೆಟ್ಟದ್ದು ಹೇಳುವವರನ್ನಾಗಲಿ ಯಥಾಕ್ರಮಂ ನಸ್ತು ವೀತ ನನಿಂದೇತ. ಅವರನ್ನ ಸ್ತೋತ್ರ ಮಾಡಬಾರದು, ನಿಂದಾನೂ ಮಾಡಬಾರದು. ಯಾಕೆ ಅಂದರೆ ಅವರು ಗೊಂಬೆಗಳು ಅಂತೇಳಿದು ಅವರೊಳಗೆ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿಕೊಂಡು ಸ್ವಯಂ ಗುಣದೋಷಾಭ್ಯಾಂ ವರ್ಜಿತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೇನು, ನನ್ನಲ್ಲಿ ನನ್ನ ಹಿಂದಿನ ಕರ್ಮಾನುಸಾರವಾಗಿ ಗುಣದೋಷಗಳು ಬರ್ತಾ ಇವೆ, ಇವೆರಡೂ ಕೂಡ ನನ್ನ ಒಳಗೆ ಏನು ಕಾಣುತ್ತೆ ಗುಣ, ನನ್ನಲ್ಲಿ ಏನು ದೋಷ ಕಾಣುತ್ತೆ, ಎರಡೂ ಕೂಡ ಈಶತಂತ್ರವೇವ ಇತ್ಯನ್ವಯ. ಅಂದರೆ ಹೇಳ್ತಾ ಇದ್ದಾರೆ, ಭಗವಂತನೇ ನನ್ನೊಳಗಿದ್ದು ನನ್ನ ವಶವಿಲ್ಲ ಇದು, ಅವನೇ ನನ್ನ ಕರ್ಮಾನುಸಾರ ಗುಣಗಳನ್ನ ಹೊರಗಾಕ್ತಾನೆ ದೋಷಗಳನ್ನ ಹೊರಗಾಕ್ತಾನೆ. ಆದ್ದರಿಂದ ನಾನು ದೇವರ ಅಧೀನ. ಹಾಗೆ ಎದುರಿಗಿದ್ದವರು ದೇವರ ಅಧೀನ. ಭಗವಂತ ಎಲ್ಲರ ಕರ್ಮವನ್ನ ಕಳಿಯಲಿಕ್ಕೆ ಹೀಗೆ ಮಾಡುತ್ತಾ ಇದ್ದಾನೆ ಅಂತ ತಿಳ್ಕೊಂಡು ಯಾರಿರ್ತಾರೋ ಅವರು ಮುನಿ. ಮುನಿ ಶಬ್ದ ಅರ್ಥವನ್ನ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಯಾಕೆಂದರೆ ಮುನಿ ಅಂದ ಕೂಡಲೇ ನಾವು ಯಾವುದೋ ಕಾಡಿಗೆ ಹೋಗಿ ಅಲ್ಲಿ ಕ್ಷೌರ ಕರ್ಮಾದಿಗಳು ಮಾಡಿಸಿಕೊಳ್ಳಿಕ್ಕೆ ಸಮಯವಿಲ್ಲದೆ ಅಥವಾ ಕ್ಷೌರವಾಡತಕ್ಕಂಥವ್ರು ಇಲ್ಲದೆ ಕೂದಲೆಲ್ಲ ಬಿಟ್ಟಿದ್ರೆ ಕಾಡಲ್ಲಿದ್ದರೆ ಅಂಥವರು ಮುನಿಗಳು ಅಂತ ತಪ್ಪು ತಿಳುವಳಿಕೆ ನಮ್ಮಲ್ಲಿರುತ್ತೆ. ಗಡ್ಡ ದಾಡಿ ಬಿಟ್ಟಿರತಕ್ಕಂಥವ್ರು ಅಂತ ಇಲ್ಲ, ಅಂಥವ್ರು ಬೇಕಾದಷ್ಟು ಇರ್ತಾರೆ. ಹರಿದ್ವಾರ ಆ ಕಡೆ ಹೋದರೆ ಎಲ್ಲರೂ ಗಡ್ಡಾದಾಡಿ ಬಿಟ್ಟಿದವರೇ. ಹಾಗಲ್ಲ, ಮನಸ್ಸಿನಲ್ಲಿ ಪಕ್ವತೆ ಯಾರಿಗಿರುತ್ತೆ ಅವರು ಮುನಿಗಳು. ಅಂದರೆ ಇಲ್ಲಿ ಸ್ಪಷ್ಟ ಚಿಂತನೆ ಕೊಡ್ತಾ ಇದ್ದಾರೆ, ನನ್ನ ಗುಣದೋಷಗಳು ನನ್ನ ಅಧೀನವಿಲ್ಲ, ಅವನ ಅಧೀನ. ಎದುರಿಗಿರತಕ್ಕಂಥವರು ಏನು ನನಗೆ ಒಳ್ಳೆಯದು ಮಾಡುತ್ತಾರೆ ಕೆಟ್ಟದು ಮಾಡುತ್ತಾರೆ, ಒಳ್ಳೆಯದು ಹೇಳುತ್ತಾರೆ ಕೆಟ್ಟದು ಹೇಳುತ್ತಾರೆ, ಅವೆಲ್ಲವೂ ದೇವರ ಅಧೀನ. ಇವರೆಲ್ಲರೂ ಕೇವಲ ಗೊಂಬೆಗಳಂತೆ ಇದ್ದಾರೆ ಎಂಬುದು, ನಾನು ಹಾಗೆ ಇದ್ದೇನೆ ಅಂತ ತಿಳ್ಕೊಂಡು ಅವನ ಶರಣಾಗತರಾಗಿ ಯಾರಿರ್ತಾರೆ, ಆ ಒಂದು ಬುದ್ಧಿ ಯಾರಿಗೆ ಸದಾ ಇರುತ್ತೆ, ಆದಷ್ಟು ಹೆಚ್ಚಿಗೆ ಕಾಲ ಇರುತ್ತೆ, ಅಂಥವರನ್ನ ಅಭ್ಯಾಸ ಮೂಲಕ ಅಂಥ ಬುದ್ಧಿಯನ್ನು ಧಾರಣೆ ಮಾಡಿರ್ತಕ್ಕಂಥವ್ರು ಯಾರಿರ್ತಾರಲ್ಲ ಅವರನ್ನ ಮುನಿಗಳು ಅಂತ ಕರೀತಾರೆ. ಅಂಥವರೇ ನಮ್ಮ ಯತಿ ಪರಂಪರ ದಾಸ ಪರಂಪರ, ಇಂಥ ಸಾಧನೆ ಮಾಡಿದವರೆಲ್ಲ. ನಮಗೆ ಆ ಪರಿಚಯವೇ ಇಲ್ಲ, ಆ ಸಬ್ಜೆಕ್ಟೇ ನಮಗೆ ಟಚ್ ಆಗ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಪ ಗುಣವನ್ನ ಬಿಟ್ಟವನಾಗಬೇಕು, ಮಹಾಗುಣನಾಗಬೇಕು. ಏನಿದು ಅಲ್ಪ ಗುಣ ಬಿಡೋದೇನು, ಮಹಾಗುಣ ಹೊಂದಿರೋದೇನು ಅಂದ್ರೆ ಹೇಳ್ತಾ ಇದ್ದಾರೆ. ಅಲ್ಪ ಗುಣ ಅಂದ್ರೆ ಏನು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಲ್ಪ ಗುಣ ಆಗಬಾರದಂತೆ ಇವ, ವರ್ಜಿತ ಅಲ್ಪ ಗುಣೇನ ಚ ಅಂತ. ಅಲ್ಪ ಗುಣ ಅಂದರೆ ಎದುರಿಗಿರತಕ್ಕಂಥ ವ್ಯಕ್ತಿಗಳು ಬೈದಾಗ ಅವರೇ ಬೈದ್ರು ಅಂತ ಅವರನ್ನ ನಿಂದಾ ಮಾಡೋದು. ಎದುರಿಗಿರತಕ್ಕಂಥ ವ್ಯಕ್ತಿಗಳು ಹೊಗಳಿದರೆ ಅವರೇ ಹೊಗಳಿದ್ರು ಅಂತ ಅವರನ್ನ ಹೊಗಳೋದು, ಇದು ಅಲ್ಪ ಗುಣ. ಇವರೆಲ್ಲರೂ ಅಸ್ವತಂತ್ರರು, ಒಳಗಿರುವ ಭಗವಂತ ಮಾತ್ರ ಸ್ವತಂತ್ರ, ಅವರ ವಶದಲ್ಲಿ ಅವರಿಲ್ಲ. ದೇವರು ಹೇಗ್ ಮಾಡಿಸಿದ್ರೆ ಹಾಗೆ ಮಾಡುತ್ತಾರೆ, ಕರ್ಮಾನುಸಾರ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಯಾರಿಗಿರುತ್ತೆ, ಅದು ಮಹಾಗುಣ, ದೊಡ್ಡ ಗುಣ, ಇದ್ದದ್ದನ್ನ ಗ್ರಹಣ ಮಾಡತಕ್ಕಂತಹ ಗುಣ. ಎಲ್ಲವೂ ವಿಷ್ಣುವಿನ ಇಚ್ಛೆಯಂತೆ ಆಗ್ತಾ ಇದೆ. ವಿಷ್ಣು ಆದರೂ ಹಾಗೆ ಯಾಕೆ ಇಚ್ಛಾ ಪಡ್ತಾ ಇದ್ದಾನೆ, ನಮ್ಮ ಕರ್ಮಾನುಸಾರ ಪಡ್ತಾ ಇದ್ದಾನೆ ಅಂತ ಯಾರು ತಿಳ್ಕೊಂಡಿರ್ತಾರೋ ಅಂಥವನು ವಿಶೇಷವಾಗಿ ದೋಷ ಅವನಿಗೆ ಅಂಟಲ್ಲ ಎಂಬುದನ್ನ ಹೇಳ್ತಾರೆ. ಇನ್ನ ನ ಕುರಿಯಾತ್ ನವದೇತ್ ಕಿಂಚಿತ್ ನ ಧ್ಯಾಯೇತ್ ಸಾಧು ಅಸಾಧುವಾ. ಇಲ್ಲಿ ಸಾಧು ಅಸಾಧುವ ನಕುರಿಯಾತ್ ನವದೇತ್ ನಮನಸಾಧ್ಯಾಯೇತ್ ಆತ್ಮ ರಾಮಃ ಮುನಿಹಿ ಅನಯ ವೃತ್ಯ ವಿಚರೇತ್. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಒಳ್ಳೆದಾಗಲಿ ಕೆಟ್ಟದ್ದಾಗಲಿ ಯಾವುದೇ ಆಗಲಿ ನವದೇತ್. ಅಯ್ಯೋ ಅದೇನಿದು, ಈಗ ಹೇಳ್ತಾರಲ್ಲ ಕೆಟ್ಟದ್ದು ಮಾಡಬೇಡ, ಕೆಟ್ಟದ್ದು ಹೇಳಬೇಡ ಅಂದ್ರೆ ಸರಿ, ಒಳ್ಳೆದ್ದು ಬೇಡ ಅಂದ್ರೆ ಹೇಗೆ? ಹಾಗಲ್ಲ, ಎದುರಿಗಿದ್ದವರ ಪ್ರವೃತ್ತಿಗನುಗುಣವಾಗಿ ಒಳ್ಳೆದ್ದನ್ನ ಮಾಡೋದು, ಒಳ್ಳೇದು ಹೇಳೋದು, ಅದು ಹೇಗೆ ಅವರೇ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳೋದು, ಅಂಥದ್ದು ಮಾಡಬೇಡಿ. ಆತ್ಮಾರಾಮ ಮುನಿಹಿ ಅಂದರೆ ಭಗವಂತನಲ್ಲೇ ಮನಸ್ಸಿಟ್ಟಿರತಕ್ಕಂಥ ವ್ಯಕ್ತಿಯಾಗಿ ಎಲ್ಲವೂ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬ ಮನಸ್ಸು ಸದಾಕಾಲ ಯಾರಿಗಿರುತ್ತೋ ಅಂಥ ರೀತಿಯಾಗಿ ಆತ್ಮಾರಾಮ ಅನಯ ವೃತ್ಯ ವಿಚರೇತ್ ಜಡವತ್ ಸ್ಥಿತ. ಜಡದಂತೆ ಇದ್ದರೆ ಇರಬೇಕವಾ ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಸ್ಥಿತಿ ಶಬ್ದೇನ ನಿಯಮ ಕ್ವಚಿತ್ ಜೀವನ ಮುಚ್ಚತೆ ಉತ್ಥಿತತ್ವಂ ಕ್ವಚಿತ್ ಚೈವ ಕ್ವಚಿತ್ ಗತಿ ವಿರೋಧಿ ಚ. ಇಲ್ಲಿ ಹೇಳ್ತಾ ಇದ್ದಾರೆ ಜಡವತ್ ಸ್ಥಿತ ಅಂತ ಹೇಳಿದ್ರಲ್ಲ, ಈ ಸ್ಥಿತಿ ಎಂಬ ಶಬ್ದ ನಿಯಮದಿಂದ ಇರತಕ್ಕಂಥದ್ದು, ಈ ನಿಯಮದಿಂದ ಇರಬೇಕು. ಆತ್ಮಾರಾಮನಾಗಿರಬೇಕು. ಆತ್ಮಾರಾಮ ಅಂದೇನು ಅಂದರೆ ನಕುರ್ಯಾತ್ ನವದೇತ ಕಿಂಚಿತ್ ನಧ್ಯಾಯೇತ್ ಸಾಧು ಅಸಾಧುವಾ ಅಂದ್ರು. ಎದುರಿಗಿರತಕ್ಕಂಥ ವ್ಯಕ್ತಿಗಳ ರಿಯಾಕ್ಷನ್ಸ್ ಏನಿವೆ ಅದಕ್ಕೆ ತಕ್ಕಂತೆ ಇವರೇ ಮಾಡಿದ್ರು ಅಂತ ಅವರಿಗೆ ಹೊಗಳೋದಾಗಲಿ, ಇವರೇ ನನ್ನ ಬೈದ್ರು ಅಂತ ಅವರನ್ನ ಕಡಿಮೆ ಮಾಡೋದಾಗಲಿ, ಅಸಾಧು ಅವರಿಗೆ ಅಮಂಗಳವನ್ನು ಬಯಸೋದಾಗಲಿ ಮಾಡಬೇಡಿ. ಅಷ್ಟೇ ಅಲ್ಲ, ಅಮಂಗಳಕರವಾದ್ದನ್ನ ಮನಸ್ಸಲು ಚಿಂತನೆಯೂ ಮಾಡಬೇಡಿ. ಯಾರಿಗೆ? ನಿಮಗೆ ತೊಂದರೆ ಕೊಟ್ಟವರಿಗೆ ಅಮಂಗಳವನ್ನು ಚಿಂತನೆ ಮಾಡಬೇಡಿ. ಆತ್ಮಾರಾಮರಾಗಿರಿ ಅಂದರೆ ಏನು ಅಂದರೆ ಒಳಗಿರತಕ್ಕ ಭಗವಂತ, ಯಾರಾದರೆ ಭಗವಂತ ನನ್ನೊಳಗಿದ್ದು ನನ್ನ ಜವಾಬ್ದಾರಿ ಹೊತ್ತಿದ್ದಾನೋ ಅತ್ಯಂತ ಪ್ರಿಯನಾಗಿ ಅವನೇ ಎದುರಿಯವರಲ್ಲಿ ನಿಂತು ನನ್ನ ಒಳ್ಳೆಯದಕ್ಕಾಗಿ ನನ್ನ ಕರ್ಮವನ್ನ ಕಳೆಯಲಿಕ್ಕೆ ಈ ಥರ ಪ್ರವೃತ್ತಿ ಅವರೊಳಗೆ ಮಾಡಿಸ್ತಾ ಇದ್ದಾನೆ ಎಂಬುದು ಯಾವಾಗ ಬರುತ್ತೋ ಆವಾಗ ನಾವು ಏನು ಮಾತಾಡಲ್ಲ, ಸುಮ್ಮನಾಗಿ ಬಿಡುತ್ತೇವೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಆತ್ಮಾರಾಮನ ಆಗ್ಬೇಕು ಅಂದರೆ ಪ್ರತಿಯೊಂದು ಕಡೆ ಅವನನ್ನೇ ನೋಡುವ ನೋಟ ಬರಬೇಕು. ಈ ಒಂದು ಪ್ರವೃತ್ತಿಯಿಂದ ಚೆನ್ನಾಗಿ ಜಡವತು ಸ್ಥಿತ ಅಂದ್ರೆ ಹೇಳ್ತಾ ಇದ್ದಾರೆ. ಹಾ, ಏನದು ಅಂದರೆ ಹೇಗೆ ಕಟ್ಟಿಗೆ ಇರುತ್ತೆ, ಕಲ್ಲಿರುತ್ತೆ, ಅದನ್ನ ಬೈದ್ರು ಹೊಗಳಿದ್ರು ಏನು ಮಾಡಿದ್ರು ರೆಸ್ಪಾಂಡ್ ಆಗುತ್ತಾ? ಒಂದೇ ಥರ ಇರುತ್ತೆ. ಆ ಥರ ಮುನಿಯಾದವ ಇರಬೇಕು ಅಂದರೆ ಎದುರಿಗಿರತಕ್ಕಂಥ ವ್ಯಕ್ತಿಯಲ್ಲಿ ಭಗವಂತನ ಚರ್ಯೆಯನ್ನು ನೋಡತ. ಈ ವ್ಯಕ್ತಿಗಳ ಚರ್ಯೆಗಳೆಲ್ಲ ಅಶಾಶ್ವತ, ಅದು ದೇವ ಮಾಡಿಸಿದ್ದಕ್ಕೆ ಅವರಲ್ಲಿ ಬಂದಿದೆ ಎಂಬುದನ್ನು ಚೆನ್ನಾಗಿ ತಿಳಿದು ಅದರ ಕಡೆ ಗಮನ ಕೊಡದೆ ಒಳಗಿರುವ ದೇವರು ಮಾಡಿಸುವ ಕಾರ್ಯದ ಕಡೆ ಗಮನ ಕೊಡತಕ್ಕಂಥವನೇ ನಿಜವಾದ ಜ್ಞಾನಿ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಶಬ್ದ ಬ್ರಹ್ಮಣಿ ನಿಷ್ಣಾತಃ ನಾನಿಷ್ಣಾಯಾತ್ ಪರೇಯದಿ ಶ್ರಮಸ್ತಶ್ಯ ಭ್ರಮಫಲೋ ಹಿ ಅಧೇನುಮಿವ ರಕ್ಷತಃ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಮದವಿಜ್ಞಂ ಗುರುಂ ಶಾಂತಂ ಪ್ರಪದ್ಯೇತ ಇತಿ ತಸ್ಮಾತ್ ಜಿಜ್ಞಾಸೆಯ ಆತ್ಮಾನಂ ಆತ್ಮಸ್ಥಂ ಇತ್ಯಾದಿನ ಉಕ್ತಂ ಅಕರಣೆ ಬಾಧಕ ಉಪನ್ಯಾಸೇನ ಉಪಪಾದಯತಿ. ನನ್ನನ್ನು ಚೆನ್ನಾಗಿ ತಿಳಿದಿರತಕ್ಕಂಥ ಗುರುವನ್ನ ಶಾಂತನಾದವನನ್ನ ಶರಣಾಗತನಾಗಬೇಕು ಅಂತ ಹೇಳಿದ್ದು, ಅವನಿಂದ ಜ್ಞಾನ ಪಡೆಯಬೇಕು, ಅದರಿಂದ ವಿಶೇಷವಾಗಿ ತಮ್ಮ ಒಳಗೇ ಇರತಕ್ಕ ಬಿಂಬಮೂರ್ತಿಯ ಒಂದು ಚರ್ಯೆಗಳನ್ನು ಚೆನ್ನಾಗಿ ತಿಳಿಯಬೇಕು ಅಂತ ಏನು ಹೇಳಿದ್ದಾರೆ. ಅದು ಮಾಡದೇ ಹೋದರೆ ಅಂದ್ರೆ ಏನು, ಶಬ್ದ ಬ್ರಹ್ಮಣಿ ನಿಷ್ಣಾತಃ ಅವ್ರು ಹೇಳ್ತಾರೆ, ಶಬ್ದೋ ವೇದಾದಿ ಸಚ್ಛಾಸ್ತ್ರಂ, ವೇದಾದಿಗಳಲ್ಲಿ ನಿಷ್ಣಾತನಾಗಿ ಶಬ್ದದಲ್ಲಿ ನಿಷ್ಣಾತನಾದರೂ ತತ್ರ ಆಸಕ್ತ ಪರೇ ಬ್ರಹ್ಮಣಿ ವಾಸುದೇವೇ ನನಿಷ್ಣಾಯಾತ್ ಆಸಕ್ತೋ ನಸ್ಯಾಚೇತ್. ಬರೀ ಶಬ್ದದಲ್ಲೇ ವೇದಾದಿ ಶಬ್ದಗಳನ್ನು ಅಧ್ಯಯನ ಮಾಡಿ ಅಂದರೆ ನಾನು ಈ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಮಾಡಿದೆ, ಈ ಇಂತಿಂಥ ಗ್ರಂಥಗಳೆಲ್ಲ ನನಗೆ ಪರಿಚಯವಿದೆ, ಈ ಗ್ರಂಥಗಳಲ್ಲಿ ಇಂತಿಂಥ ಶಬ್ದಗಳು ಇದರ ಅರ್ಥಗಳೆಲ್ಲ ನನಗೆ ಗೊತ್ತು, ಇದಕ್ಕೆ ಎಷ್ಟು ವ್ಯಾಖ್ಯಾನಗಳಿವೆ ಅಷ್ಟೆಲ್ಲ ಗೊತ್ತು ನನಗೆ, ಇದರಿಂದ ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆಯೋದು, ಪ್ರಸಿದ್ಧನಾಗೋದು, ವಾಕ್ಯಾರ್ಥ ಅದು ಇದು ಎಲ್ಲ ಇದರಲ್ಲಿ ಪ್ರಸಿದ್ಧನಾಗಿ ಇದರಲ್ಲೇ ಚೆನ್ನಾಗಿ ಆಸಕ್ತನಾಗಿದ್ದು ಪರೇ ಬ್ರಹ್ಮಣಿ ವಾಸುದೇವೇ ನನಿಷ್ಣಃ ಯಾತ್ ಆಸಕ್ತೋ ನಸ್ಯಾಚೇತ್. ಅಂದರೆ ಒಳಗಿರತಕ್ಕ ಭಗವಂತ ಅವನನ್ನ ಕುರಿತು ಹೇಳುವುದೇ ಶಬ್ದಶಾಸ್ತ್ರ, ಶಬ್ದದಲ್ಲೇ ಆಸಕ್ತನಾಗಿ ಒಳಗಿರುವ ದೇವರಲ್ಲಿ ಮನಸ್ಸು ಇಡದೇ ಹೋದರೆ ಅಂಥ ಕಾಲಕ್ಕೆ ತಸ್ಯ ಶ್ರಮ, ಅವನು ಪಟ್ಟ ಶ್ರಮವೆಲ್ಲ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಶ್ರಮ ಅಂದರೆ ಶಬ್ದ ಬ್ರಹ್ಮಾಸಕ್ತಿ ಲಕ್ಷಣ ಅಥವಾ ಸ್ವರ್ಗ ನರಕಾದಿ ಪರಿಭ್ರಮಣ ಫಲ ಮಿಥ್ಯಾಜ್ಞಾನ ಫಲಕೋವ ಹೇಳ್ತಾರೆ. ಶ್ರಮಸ್ತ ಶ್ರಮ ತತ್ರ ಭ್ರಮಫಲೋಹಿ ಅಂದರೆ ದೃಷ್ಟ ಅಂತ ಕೊಡಬೇಕಲ್ಲ, ಇಲ್ಲದಿದ್ರೆ ಸರಿಯಾಗಿ ಅರ್ಥ ಆಗಲ್ಲ. ಪುಸ್ತಕದಲ್ಲಿ ಬರೆದಿದ್ದಾರೆ. ಏನು ಅಂತ, ಬ್ರಾಹ್ಮಣರನ್ನ ಗೋವುಗಳನ್ನ ಕಂಡರೆ ವಿಶೇಷವಾಗಿ ಆದರ ಮಾಡಬೇಕು, ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು ಅಂತೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಗೋವಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಭಗವದ್ ರೂಪ ಇರುತ್ತೆ, ಬ್ರಾಹ್ಮಣರಲ್ಲಿ ಎಲ್ಲೆಲ್ಲಿ ಭಗವದ್ ರೂಪ ಇರುತ್ತೆ ಎಲ್ಲ ಹೇಳಿದ್ದಾರೆ. ಈ ವ್ಯಕ್ತಿ ಬಂದ, ಆ ಪುಸ್ತಕಗಳೆಲ್ಲ ತಗೊಂಡ, ಅಧ್ಯಯನ ಚೆನ್ನಾಗಿ ಮಾಡಿದ. ಎಷ್ಟು ನಿಷ್ಣಾತ ಅಂದ್ರೆ, ಕಣ್ಣು ಮುಚ್ಚಿಕೊಂಡ್ರೆ ಆಕಳ ಒಳ್ಳಿ ಏನೇನಿದೆ ಎಂಬುದು ಚೆನ್ನಾಗಿ ಆ ಸಬ್ಜೆಕ್ಟ್ ಎಲ್ಲ ತಲೆಗೆ ಬರ್ತಾ ಇದೆ. ಆಕಳು ತಲೆಗೆ ಬರ್ತಾ ಇಲ್ಲ. ಇಲ್ಲಿ ನೋಡಬೇಕಾಗಿದ್ದೇನು, ಆಕಳ ಕುರಿತು ಹೇಳಿದ್ದು, ಆಕಳ ಕುರಿತು ಹೇಳಿದ್ದು ನೆನೆಸಿದಾಗ ಆಕಳು ತಲೆಗೆ ಬರಬೇಕಲ್ಲ, ಆಕಳು ಬರ್ತಾ ಇಲ್ಲ. ಆ ಸಬ್ಜೆಕ್ಟ್ ಯಾವುದು, ಆ ಶಬ್ದಗಳು ಮಾತ್ರ ತಲೆಗೆ ಬರ್ತಾ ಇದೆ. ಆ ಶಬ್ದಗಳ ಅರ್ಥಗಳೇನಿವೆ, ಅದು ಈ ಶಬ್ದಕ್ಕೆ ಅರ್ಥ, ಈ ಶಬ್ದಕ್ಕೆ ಅರ್ಥ ಅಂತ ಅರ್ಥ ಆಗ್ತಾ ಇದೆ. ಅಷ್ಟೇ ಅಲ್ಲ, ಒಂದೊಂದು ಶಬ್ದಕ್ಕೂ ವ್ಯಾಖ್ಯಾನಕಾರರು ಎಷ್ಟೆಷ್ಟು ಅರ್ಥಗಳು ಬರೆದಿದ್ದಾರೆ ಅದೆಲ್ಲವೂ ಗೊತ್ತಾಗ್ತಾ ಇದೆ. ಆದರೆ ಇಷ್ಟೆಲ್ಲ ಬರೆದದ್ದು ಆಕಳ ಕುರಿತು ಅಂತ ಆಕಳ ತಲೆಯಲ್ಲಿ ಬರ್ತಾ ಇಲ್ಲ. ಆ ಆಕಳಲ್ಲಿ ಯಾವ ಯಾವ ಅಂಗಗಳಲ್ಲಿ ದೇವರು ಎಲ್ಲೆಲ್ಲಿದ್ದಾರೆ ಅಂತ ಬರೆದಿದ್ದಾರಲ್ಲ, ಆ ಚಿಂತನೆ ಬರ್ತಾ ಇಲ್ಲ. ಅಯ್ಯೋ, ದೇವ್ರು ಹೀಗಿದ್ದಾರಪ್ಪ ಹಾಗಿದ್ದಾರಪ್ಪ ಅದು ಬರ್ತಾ ಇಲ್ಲ. ಇನ್ನೇನು, ನಾನು ಏನಾದರೂ ಸರಿ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು, ಈ ಟೆಕ್ಸ್ಟ್ ಬುಕ್ ಅಲ್ಲಿ ನನಗೆ ಎಕ್ಸ್ಪರ್ಟೈಸ್ ಚೆನ್ನಾಗಿ ಬರಬೇಕು. ಆಕಳಲ್ಲಿ ಎಲ್ಲಿದೆ ಏನು, ಹಾ ಇಲ್ಲಿದೆ, ಇಲ್ಲಿ ಹೀಗೆ, ಇಲ್ಲಿ ಹೀಗೆ, ಇಲ್ಲಿ ಹೀಗೆ, ಇಲ್ಲಿ ಹೀಗೆ. ಪ್ಲೀಸ್ ನೋಟ್ ದಿ ಪಾಯಿಂಟ್, ಈ ವ್ಯಕ್ತಿಗೆ ಇಲ್ಲಿದೆ ಇಲ್ಲಿದೆ ಅಂತ ಬುಕ್ಕಲ್ಲಿ ಇದ್ದದ್ದನ್ನ ಹೇಳೋದ್ರಲ್ಲೇ ತಾತ್ಪರ್ಯ ಇದೆ ಅಷ್ಟೇ ಹೊರತು, ಆ ಥರ ಇದೆ ಅಂತ ಆಕಳೊಳಗೆ ಚಿಂತನೆ ಮಾಡುವ ಪುರುಸುತ್ತಿಲ್ಲ, ಇಂಟ್ರೆಸ್ಟೇ ಇಲ್ಲ, ಆಸಕ್ತನೇ ಅಲ್ಲ. ಆಕಳು ಹೇಗಾದರೂ ಹೋಗ್ಲಿ, ಆಕಳಲ್ಲಿ ಏನು ಬೇಕಾದ್ರೂ ಇರಲಿ, ಐ ಆಮ್ ಲೀಸ್ಟ್ ಬಾದರ್ಡ್. ಹೌದಾ, ಮತ್ತೇನು ಬೇಕು? ಐ ವಾಂಟ್ ಅ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಕವರ್ ಮಾಡಬೇಕು. ಆ ಸಬ್ಜೆಕ್ಟಲ್ಲಿ ಏನು ಹೇಳಿದೋ ಅದರಲ್ಲಿ ನಾನು ನನ್ನ ಬಾಯಿಯಿಂದ ಅಷ್ಟು ಚೆನ್ನಾಗಿ ಆ ಸಬ್ಜೆಕ್ಟ್ ಬರಬೇಕು, ಎಲ್ಲರೂ ದಂಗಾಗಬೇಕು. ಈ ಥರ ಯಾರಾದರೆ ಈ ಶಬ್ದಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾರೋ ಅದರಿಂದ ಏನು ಬರುತ್ತವರಿಗೆ ಅಂದರೆ ಸ್ವರ್ಗ ನರಕಾದಿ ಪರಿಭ್ರಮಣ ಫಲ. ಆ ಶಾಸ್ತ್ರದಲ್ಲಿ ಅವರಿಗಿರುವ ಆಸಕ್ತಿ ಬರೀ ಸ್ವರ್ಗ ನರಕಗಳಿಗೆ ಓಡಾಡ್ಲಿಕ್ಕೆ ಕಾರಣ ಆಗುತ್ತೆ. ಅಥವಾ ಮಿಥ್ಯಾಜ್ಞಾನ, ತಪ್ಪಾದ ತಿಳುವಳಿಕೆ ಬರಲಿಕ್ಕೆ ಕಾರಣ ಆಗುತ್ತೆ. ಆಕಳ ಕುರಿತೇ ಎಚ್ಚರ ಇಲ್ಲದೆ ಆಕಳ ಜ್ಞಾನ. ಅಧೇನು ಅದೋಗ್ರೀಂ ರಕ್ಷತಃ ತೃಣಾದಿ ದಾನಾರ್ಥಂ ಭ್ರಮಣವೇವ ಫಲಂ. ಇಲ್ಲಿ ಹೇಳ್ತಾ ಇದ್ದಾರೆ, ಹಲೇ ಕೊಡದೇ ಇರತಕ್ಕಂಥ ಆಕಳಿಗೆ ತೃಣಾದಿಗಳೆಲ್ಲ ಹಾಕ್ತಾ ಇದ್ದರೆ ಅವನ ಫಲ ನಿಷ್ಫಲ ಹೇಗಾಗುತ್ತೋ, ಹಾಲಿನ ಅಪೇಕ್ಷಾ ಇರತಕ್ಕಂಥವನು ಹಲೇ ಕೊಡದೇ ಇರುವಂಥ ಆಕಳಿಗೆ ಹುಲ್ಲು ಹಾಕಿದಂತೆ ಇವನು ಆಯಾಸ ಮಾತ್ರ ಹೇಗೆ ಉಳಿದಿರುತ್ತೋ, ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಭಗವಂತನಲ್ಲಿ ಮನಸ್ಸು ಇಡದೆ ಕೇವಲ ಶಬ್ದದಲ್ಲೇ ಮನಸ್ಸು ಇಟ್ಟರೆ ಅವನಿಗೆ ಬರೀ ವ್ಯರ್ಥ ಆಯಾಸವೇ ಫಲವಾಗುತ್ತೆ ಎಂಬುದನ್ನು ಹೇಳ್ತಾರೆ. ಆದ್ದರಿಂದ ಭಗವಂತನಲ್ಲಿ, ಹೃದಯದಲ್ಲಿರುವ ಭಗವಂತನಲ್ಲಿ ಮನಸ್ಸು ಬೇಕು, ಅದಿಲ್ಲದೆ ಉಪಯೋಗವಿಲ್ಲ ಎಂಬುದನ್ನು ಕೃಷ್ಣನ ಮಾತಿದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಮ್ಮ ಪಾಡ ಹಾಗೆ ಕೂತಿರುತ್ತೆ. ಸುಧಾ, ವ್ಯಾಸತ್ರಯ ಎಲ್ಲ ಗ್ರಂಥಗಳು ಎಕ್ಸ್ಪರ್ಟ್ ಆಗಿರ್ತೀವಿ, ಒಂದೊಂದರಲ್ಲಿ ಒಂದೊಂದು ಶಬ್ದಕ್ಕೆ ಯಾವ್ಯಾವ ಕೋಶದಲ್ಲಿ ಏನೇನು ಅರ್ಥಗಳಿವೆ ಎಲ್ಲ ನೋಡ್ತಾ ಇರ್ತೀವಿ. ಅವ್ರು ಹಾಗೆ, ಇವ್ರು ಹೀಗೆ, ಇವ್ರು ಎಕ್ಸ್ಪರ್ಟ್ ಹೀಗೆ, ಇವ್ರು ಇಷ್ಟು ಎಕ್ಸ್ಪರ್ಟು ಅಂತ ಆ ಒಂದು ಸಬ್ಜೆಕ್ಟನ್ನ, ಅಂದರೆ ಈ ಸಬ್ಜೆಕ್ಟ್ ಕುರಿತು ನಾನು ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಅದರಲ್ಲಿ ಗೊತ್ತಿಲ್ಲದ್ದು ನನಗಿರಬಾರ್ದು, ಅಷ್ಟು ಮಾತಾಡ್ತಾ ಇರಬೇಕು. ಮಾತಿಗೆ ತಲೆಯಲ್ಲಿ ಏನಿದೆ, ಯಾವುದರ ಕುರಿತು ಮಾತಾಡ್ತಾ ಇದ್ದು, ಆ ದೇವರು ನಮ್ಮ ತಲೆಯಲ್ಲಿದ್ದಾರಾ? ದೇವರು ಇಲ್ಲ. ಎಷ್ಟು ಹೊತ್ತು ನಾನು ಹೇಗೆ ಮಾತಾಡಿದೆ, ನನ್ನ ಮಾತಿಗೆ ಎಲ್ಲರೂ ಹೇಗೆ ಮರಳಾದರು, ನನಗೆಷ್ಟು ಕೀರ್ತಿ ಬಂತು, ನನಗೆಷ್ಟು ಇಲ್ಲಿ ಪ್ರಖ್ಯಾತಿ ಬಂತು, ದುಡ್ಡೆಷ್ಟು ಬಂತು, ಸನ್ಮಾನ ಎಷ್ಟು ಬಂತು. ಇದು ತಲೆಯಲ್ಲಿ, ಬಾಯಲ್ಲಿ ಶಾಸ್ತ್ರ, ತಲೆಯಲ್ಲಿ ದುಡ್ಡು, ಕೀರ್ತಿ ದುಡ್ಡು, ಈ ಎರಡೂ ತುಂಬಿಕೊಂಡವ ವ್ಯರ್ಥ ಜೀವನ. ಬಾಯಲ್ಲಿ ಶಾಸ್ತ್ರ ಬರಬೇಕು, ಅದರರ್ಥ ದೇವರು ನಮ್ಮ ತಲೆಯಲ್ಲಿರಬೇಕು, ಮನಸ್ಸು ದೇವರ ಕಡೆಗೆ ಹೋಗಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಗಾಂ ದುಗ್ಧ ದೋಹಾಂ ಅಸತೀಂ ಚ ಭಾರ್ಯಾಂ ದೇಹಂ ಪರಾಧೀನಂ ಅಸತ್ಪ್ರದಾಂ ಚ ವಿತ್ತಂ ಅತೀರ್ಥೀಕೃತ ಮಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖ ದುಃಖಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ದುಗ್ಧ ದೋಹಾಂ ತು ಗಾಂ ರಕ್ಷೇತ್ ಕ್ಷೀರ ಮಾತ್ರ ಪ್ರಯೋಜನ ಯಥಾ ತದ್ವತ್ ಹರೇರನ್ಯತ್ ವಾಚೋ ಧಾರಣಮಿಷ್ಯತೆ. ಇಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಏನದು, ದುಗ್ಧ ಏವ ದೋಹ ನ ದುಗ್ಧವ್ಯೋ ಯಸ್ಯಾಹ ತಾಂ ಗಾಂ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಾಧೀನವಾದ ದೇಹ ಸದಾ ಗಂಡನಿಗೆ ಕಾಟ ಕೊಡುವ ಹೆಂಡತಿ, ಗಂಡನ ಮಾರ್ಗಕ್ಕೆ ಹೋಗದೆ ಗಂಡನನ್ನ ನಾನಾ ರೀತಿ ತೊಂದರೆ ಕೊಡತಕ್ಕಂತಹ ಹೆಂಡತಿ, ಇನ್ನ ಹಾಲೇ ಇಲ್ಲದ ಆಕಳು. ನಂತರ ತಂದೆ ತಾಯಿಗಳಿಗೆ ತೊಂದರೆಯೇ ಕೊಡತಕ್ಕಂತಹ ಮಕ್ಕಳು. ಇನ್ನ ದುಡ್ಡಿದೆ, ಸತ್ಪಾತ್ರರಲ್ಲಿ ಕೊಡ್ಲಿಕ್ಕಾಗಿಲ್ಲ ಅಂತ ದುಡ್ಡು. ಇನ್ನ ವಾಕಿದೆ, ಮಯಾ ಹೀನಾಂ ವಾಚಂ ದೇವರ ಕುರಿತು ಮಾತಾಡದೇ ಇರುವ ಮಾತು, ಇವೆಲ್ಲವನ್ನ ಯಾರು ರಕ್ಷಣೆ ಮಾಡ್ತಾ ಇರ್ತಾರೆ ಅವನು ಪರಮ ದುಃಖ ಪಡ್ತಕ್ಕಂಥವನಾಗ್ತಾನೆ. ಅಂದರೆ ವಿಶೇಷವಾಗಿ ಆಕಳು ಹಾಲು ಬೇಕು ಅಂತ ಆಕಳನ್ನು ರಕ್ಷಣೆ ಮಾಡತಕ್ಕಂಥವನಿಗೆ ಹಾಲೇ ಕೊಡದೇ ಇರುವ ಆಕಳು ಏನು ಪ್ರಯೋಜನ, ದುಃಖ ಆಗ್ತಾ ಅವನಿಗೆ. ಹೆಂಡತಿಯನ್ನು ಮದುವೆ ಆಗಿ ಬಂದದ್ದೇ ತನ್ನ ಧರ್ಮ ಕಾರ್ಯಗಳಲ್ಲಿ ಸಹಕಾರ ಮಾಡುತ್ತಾಳೆ, ತನಗೆ ಸೇವೆ ಮಾಡುತ್ತಾಳೆ, ಅದಕ್ಕೆ ವಿರುದ್ಧವಾಗಿ ಜೀವನವೆಲ್ಲ ಭಯಂಕರವಾಗಿದ್ದರೆ ಅಂಥವಳಿಂದ ದುಃಖ ಪಡ್ತಾ ಇರಬೇಕು. ದೇಹ ಯಾವಾಗ್ಲೂ ಪರಾಧೀನವೇ ಆಗಿದ್ರೆ ಅದರಿಂದ ದುಃಖ ಇರುತ್ತೆ. ತಂದೆ ತಾಯಿಗಳಿಗೆ ತೊಂದರೆ ಕೊಡತಕ್ಕಂತಹ ಮಕ್ಕಳೇ ಇದ್ರೆ ಅವರನ್ನ ರಕ್ಷಣೆ ಮಾಡಿದ್ರೆ ದುಃಖ ಆಗುತ್ತೆ. ಸತ್ಪಾತ್ರರಿಗೆ ವಿನಿಯೋಗ ಮಾಡದೇ ಇರತಕ್ಕಂತಹ ದುಡ್ಡಿದ್ರೆ ಅದು ವ್ಯರ್ಥವೇ. ದೇವರ ಚಿಂತನೆ ಇಲ್ಲದೆ, ಅಂದರೆ ಇಲ್ಲಿ ಮಯಾಹೀನಾಂ ವಾಚಂ ಅಂದರೆ ತಲೆಯಲ್ಲಿ ಭಗವಂತನ ಕುರುತಾಗಿ ಏಕಾಂತದ ದೇವರನ್ನ ಕುರುತಾದ ನೆನಪಿಲ್ಲದೆ ಬರುವ ದೇವರ ಮಾತುಗಳು ಅಂತ ಅರ್ಥ. ದೇವರದ್ದೇ ಕುರಿತು ಮಾತುಗಳು ಬರ್ತಾ ಇವೆ, ದೇವರ ನೆನಪೇ ತಲೆಯಲ್ಲಿಲ್ಲ. ಕೇವಲ ಸುತ್ತು ಇರುವ ಜನರು ಹೊಗಳಬೇಕು ಅಂತ ದೇವರ ಮಾತುಗಳು ಮಾತಾಡುತ್ತಾ ಒಳಗಿರುವ ದೇವರು ಪ್ರೀತನಾಗಲಿ ಅಂತ ಮಾಡದೇ ಇದ್ದಾರೆ. ಅಂಥ ಮಾತು ಯಾರಲ್ಲಿರುತ್ತೋ ಅದವನಿಗೆ ದುಃಖ ಕೊಟ್ಟೇ ಕೊಡುತ್ತೆ. ದುಃಖ ದುಃಖಿ ಅಂದ್ರೆ ಹೇಳ್ತಾ ಇದ್ದಾರೆ, ದುಃಖಾದಪಿ ದುಃಖಂ, ದುಃಖ ದುಃಖಂ ಅಂದ್ರು ಅಂದ್ರೆ ಪರಮ ದುಃಖ ಆಗ್ತಾ ಇರುತ್ತವರಿಗೆ. ಯಾವಾಗ ಸಾಯುವ ಕಾಲಕ್ಕೆ, ಇಷ್ಟು ಕಾಲ ದೇವರ ಕುರಿತೇ ಹೇಳಿದೆ ಎಲ್ಲರಿಗೂ, ಆ ದೇವರನ್ನೇ ನಾನು ಚಿಂತನೆ ಮಾಡಿಲ್ಲ ಎಂಬ ದುಃಖ ಒಮ್ಮೆ ಬೆಂಕಿ ಹತ್ತುಕೊಂಡ್ರೆ ಪರಮ ದುಃಖ, ಮರಣ ದುಃಖ ಅಂತಹದ್ದಾಗ್ತಾ ಇರುತ್ತೆ. ಆದ ಕಾರಣ ಆ ರೀತಿಯಾಗಿ ನೀವು ಆಗಬೇಡಿ. ಏನು ಶಾಸ್ತ್ರ ಹೇಳತಾ ಇದೆ, ಆ ಶಬ್ದ ಪ್ರಪಂಚ, ಆ ಹೇಳಿದ ವಸ್ತು ತಲೆಯಲ್ಲಿ ಬರಲಿ, ಭಗವಂತನ ಕುರಿತಾಗಿ ಮನಸ್ಸು ಸದಾ ಚಿಂತನೆ ಮಾಡಲಿ, ಪ್ರೀತಿಯಿಂದ ಚಿಂತನೆ ಮಾಡಲಿ, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಇರಲಿ, ಅವನ ಮೇಲೆ ಪ್ರೀತಿ ಸದಾ ಇರಲಿ, ಅದರ ಜೊತೆಗೆ ಅವನ ಕುರಿತು ಹೇಳತಕ್ಕ ಮಾತುಗಳು, ಅನುಭವಿಸಿ ಹೇಳತಕ್ಕ ಮಾತುಗಳು ಬಾಯಿಯಿಂದ ಬರಲಿ ಅಂತ ಕೃಷ್ಣ ಎಷ್ಟು ಪ್ರೀತಿಯಿಂದ ಎಚ್ಚರ ಕೊಡತಾ ಇದ್ದಾನೆ. ಅಲ್ಲರಿಗೆ ದೇವರ ಕುರಿತೇ ಹೇಳ್ತಾ ದೇವರ ಕುರಿತು ಆಲೋಚನೆ ಮಾಡದೆ ದೇವರ ಕುರಿತು ಹೇಳೋದು ಅಂದ್ರೆ ಹೇಗೆ? ದೇವರ ಕುರಿತು ಹೇಳ್ತಾ ಇದ್ರೆ ದೇವರ ಕುರಿತು ಆಲೋಚನೆ ಬಂದಿರಬೇಕಲ್ಲ. ದೇವರ ಕುರಿತು ಹೇಳ್ತಾ ಇರೋದು, ದೇವರ ಕುರಿತು ಆಲೋಚನೆ ಬಂದಿಲ್ಲ ಅಂದ್ರೆ ಅದ್ ಹೇಗೆ ಕೊಡುತ್ತೆ ಅಂದ್ರೆ, ಚಿಕ್ಕ ದೃಷ್ಟಾಂತ ನೋಡಬೇಕಾದರೆ, ಬೆಳಿಗ್ಗೆದ್ದ ಕೂಡಲೇ ಸ್ನಾನ ತಲೆ ಮೇಲೆ ಒಂದು ತಂಬಿಗೆ ಬಿದ್ದ ಕೂಡಲೇ ಸ್ತೋತ್ರಗಳೆಲ್ಲ ಹೊರಡುತ್ತೆ ಬಾಯಿಯಿಂದ, ಬಡ 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 ಸ್ತೋತ್ರ ಹೊರತಾ ಇರುತ್ತೆ. ಆ ಸ್ತೋತ್ರದ ಅರ್ಥವೇ ತಲೆಗೆ ಬರ್ತಾ ಇರಲ್ಲ. ಆ ಸ್ತೋತ್ರ ಯಾವ ದೇವತೆಯ ಕುರಿತು ಬರ್ತಾ ಇರುತ್ತೋ ಆ ದೇವತೆ ನಮ್ಮ ತಲೆಗೆ ಬರ್ತಾ ಇರಲ್ಲ, ಹೌದೋ ಅಲ್ಲವೋ? ಸ್ತೋತ್ರ ಮಾತ್ರ ಬರ್ತಾ ಇರುತ್ತೆ, ತಲೆ ಟೈಮ್ ಕಡೆ ಇರುತ್ತೆ, ಇನ್ನೊಂದು ಕಡೆ ಇರುತ್ತೆ, ಮತ್ತೊಂದು ಕಡೆ ಇರುತ್ತೆ, ಬೇಗ ಬೇಗ ಓಡಿ ಹೋಗಬೇಕು ಅಂತಿರ್ತಾ ಇರುತ್ತೆ, ಬಾಯಿಂದ ಮಾತ್ರ ಸ್ತೋತ್ರ ಬರ್ತಾ ಇರುತ್ತೆ. ಆ ಸ್ತೋತ್ರದ ಅರ್ಥ ತಲೆಗೆ ಬರ್ತಾನೇ ಇರಲ್ಲ, ಸ್ತೋತ್ರ ಹೇಳಿ ಮುಗಿಸೋದಾಗ್ತಾ ಇರುತ್ತೆ. ಶಾಸ್ತ್ರವೆಲ್ಲ ಅಧ್ಯಯನ ಅದೇ ಥರ ಆಗ್ತಾ ಇರುತ್ತೆ, ಇಡೀ ಶಾಸ್ತ್ರವೆಲ್ಲ ನಮ್ಮ ಬಾಯಿಂದ ಬರ್ತಾ ಇರುತ್ತೆ, ಶಾಸ್ತ್ರದ ಅರ್ಥವಾದ ದೇವರು ನಮ್ಮ ತಲೆಗೆ ಬರಲ್ಲ. ಆ ಸ್ವಾಮಿ ಹೀಗಿದ್ದೀಯಾ ಅಂತ ಅವನೊಬ್ಬ ನನ್ನ ಜೊತೆಗೆ ನಾವು ಅನುಭವ ಹಂಚಿಕೊಳ್ಳುವ ಪ್ರಯತ್ನವೇ ಮಾಡಲ್ಲ. ಹಾಗಿದ್ದರೆ ಅವರು ಮಾಡುವ ಆಧ್ಯಾತ್ಮ ಶಾಸ್ತ್ರ ಅಧ್ಯಯನಾದಿಗಳೆಲ್ಲ ಬರೀ ವ್ಯರ್ಥ, ದುಃಖದಾಯಕ ಆಗುತ್ತೆ ಎಂಬುದನ್ನು ಕೃಷ್ಣ ಚೆನ್ನಾಗಿ ತಿಳಿಸಿಕೊಟ್ಟ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ಇನ್ನು ಮುಂದೆ ಸ್ವಲ್ಪ ಹೊತ್ತಿಗೆ ರುಕ್ಮಿಣೀಶ ವಿಜಯ, ನಂತರ ತೀರ್ಥ ಪ್ರಬಂಧವನ್ನು ನೋಡೋಣ. ನಾಳೆ ತೀರ್ಥ ಪ್ರಬಂಧ ಹಾಗೂ ಹರಿಕಥಾಮೃತಸಾರ ಎರಡು ಇರಲ್ಲ, ಪ್ರದೋಷ ಕಾಲ ಇರೋದರಿಂದ ನಾಳದ್ದಿರುತ್ತೆ. ನಂತರ ಚತುರ್ದಶಿ, ಹುಣ್ಣಿಮೆ, ಪಾಡ್ಯ ಮೂರು ದಿವಸ ಇರಲ್ಲ, ಬಿದಿಗೆಯಿಂದ ಮತ್ತು ಎಲ್ಲ ಶುರುವಾಗುತ್ತೆ. ಶ್ರೀಕೃಷ್ಣಾರ್ಪಣೆ.